ಅಧ್ಯಾಯ 15 ಧೇನುಕಾಸುರ ಸಂಹಾರ. ಈ ರೀತಿಯಲ್ಲಿ ಶ್ರೀಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ ಕೌಮಾರ ಎಂದು ಕರೆಯುವ ಬಾಲ್ಯವನ್ನು ಕಳೆದು ಅದರಿಂದ 10ನೇ ವಯಸ್ಸಿನವರೆಗಿನ ಪೌಗಂಡ ಅವಧಿಗೆ ಕಾಲಿಟ್ಟನು. ಆಗ ಗೋಪಾಲಕರೆಲ್ಲ ಸಮಾಲೋಚನೆ ಮಾಡಿ 5 ವರ್ಷ ವಯಸ್ಸು ಕಳೆದಿದ್ದ ಬಾಲಕರಿಗೆಲ್ಲ ಹಸುಗಳನ್ನು ಮೇಯಿಸುವ ಜವಾಬ್ದಾರಿಯನ್ನು ಕೊಡಲು ನಿರ್ಧರಿಸಿದರು. ಹಸುಗಳನ್ನು ನೋಡಿಕೊಳ್ಳುವ ಹೊಣೆಯನ್ನು ಹೊತ್ತ ಕೃಷ್ಣ ಮತ್ತು ಬಲರಾಮರು ಆ ಭೂಮಿಯನ್ನು ತಮ್ಮ ಪಾದ ಧೂಳಿಯಿಂದ ಪಾವನಗೊಳಿಸುತ್ತಾ ವೃಂದಾವನದಲ್ಲೆಲ್ಲ ಓಡಾಡಿದರು. ವೃಂದಾವನದ ಕಾಡು, ಹೂವುಗಳು, ತರಕಾರಿಗಳು ಮತ್ತು ಮೇಯಲು ಹುಲ್ಲು ಇವುಗಳಿಂದ ತುಂಬಿತ್ತು. ಗೋಪಬಾಲರು ಮತ್ತು ಬಲರಾಮನೊಂದಿಗೆ ಕೃಷ್ಣನು ಹಸುಗಳನ್ನು ಮುಂದಿಟ್ಟುಕೊಂಡು ಕಾಡಿನಲ್ಲಿ ಕೊಳಲನ್ನು ನುಡಿಸುತ್ತಿದ್ದನು. ವೃಂದಾವನದ ಕಾಡು ಭಕ್ತನ ನಿರ್ಮಲ ಮನಸ್ಸಿನಂತೆ ಪವಿತ್ರವಾಗಿತ್ತು ಮತ್ತು ದುಂಬಿಗಳು, ಹೂವುಗಳು ಮತ್ತು ಹಣ್ಣುಗಳಿಂದ ತುಂಬಿ ಹೋಗಿತ್ತು. ಅಲ್ಲಿ ಚಿಲಿಪಿಲಿಗುಟ್ಟುವ ಹಕ್ಕಿಗಳಿದ್ದವು. ಮನುಷ್ಯನ ಆಯಾಸವನ್ನೆಲ್ಲ ಹೋಗಲಾಡಿಸುವ ತಿಳಿನೀರಿನ ಕೆರೆಗಳಿದ್ದವು. ಸುಗಂಧಮಯವಾದ ತಂಗಾಳಿಯು ಸದಾ ಮೈ ಮನಗಳಿಗೆ ಹೊಸ ಚೈತನ್ಯವನ್ನು ಕೊಡುತ್ತಾ ಕಾಡಿನಲ್ಲಿ ಬೀಸುತ್ತಿತ್ತು. ತನ್ನ ಗೆಳೆಯರು ಮತ್ತು ಬಲರಾಮನೊಂದಿಗೆ ಕೃಷ್ಣನು ಕಾಡನ್ನು ಪ್ರವೇಶಿಸಿದನು ಮತ್ತು ಸನ್ನಿವೇಶವು ಅನುಕೂಲವಾಗಿರುವುದನ್ನು ಕಂಡು ವಾತಾವರಣವನ್ನು ಸಂಪೂರ್ಣವಾಗಿ ಸವಿದನು. ತನ್ನ ಚರಣ ಕಮಲಗಳನ್ನು ಸ್ಪರ್ಶಿಸಿ ಸ್ವಾಗತ ಬಯಸುವಂತೆ ಎಲ್ಲ ಮರಗಳು, ಹಣ್ಣುಗಳು ಮತ್ತು ಹೊಸ ಕುಡಿಗಳಿಂದ ತಡೆಯಲಾರದಷ್ಟು ಭಾರವಾಗಿ ಭೂಮಿಯನ್ನು ಮುಟ್ಟಲು ಕೆಳಗೆ ಬಾಗಿದ್ದುದನ್ನು ಕೃಷ್ಣನು ಕಂಡನು. ಮರಗಳು, ಹಣ್ಣುಗಳು ಮತ್ತು ಹೂವುಗಳು ನಡೆದುಕೊಂಡ ರೀತಿಯನ್ನು ಕಂಡು ಅವನಿಗೆ ಸಂತೋಷವಾಯಿತು. ಅವನು ಅವುಗಳ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ನಸುನಕ್ಕ. ಆಗ ಕೃಷ್ಣನು ತನ್ನ ಅಣ್ಣ ಬಲರಾಮನಿಗೆ ಹೀಗೆಂದು ಹೇಳಿದನು. ಪ್ರೀತಿಯ ಅಣ್ಣ, ನೀನು ನಮ್ಮೆಲ್ಲರಿಗಿಂತ ಶ್ರೇಷ್ಠನು. ದೇವತೆಗಳು ನಿನ್ನ ಚರಣ ಕಮಲಗಳನ್ನು ಪೂಜಿಸುತ್ತಾರೆ. ಹಣ್ಣುಗಳು ತುಂಬಿದ ಈ ಮರಗಳು ನಿನ್ನ ಚರಣ ಕಮಲಗಳನ್ನು ಪೂಜಿಸಲು ಹೇಗೆ ಬಾಗಿವೆ ನೋಡು. ಮರಗಳ ರೂಪವನ್ನು ಒಪ್ಪಿಕೊಳ್ಳಲೇಬೇಕಾಗಿ ಬಂದ ಕತ್ತಲಿನಿಂದ ಅವು ಹೊರಕ್ಕೆ ಬರಲು ಪ್ರಯತ್ನಿಸಿರುವಂತೆ ಕಾಣುತ್ತದೆ. ವೃಂದಾವನದ ನೆಲದಲ್ಲಿ ಹುಟ್ಟಿದ ಮರಗಳು ಸಾಮಾನ್ಯ ಜೀವಿಗಳಲ್ಲ. ತಮ್ಮ ಹಿಂದಿನ ಜನ್ಮಗಳಲ್ಲಿ ನಿರಾಕಾರವಾದಿ ದೃಷ್ಟಿಯನ್ನು ತೊಳೆದದ್ದರಿಂದ ಈಗ ಅವು ಚಲಿಸಲಾಗದ ಸ್ಥಿತಿಯಲ್ಲಿ ಇವೆ. ಆದರೆ ಈಗ ಅವು ನಿನ್ನನ್ನು ವೃಂದಾವನದಲ್ಲಿ ಕಾಣುವ ಅವಕಾಶವನ್ನು ಪಡೆದಿವೆ. ನಿನ್ನ ಸಹವಾಸದಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಪ್ರಾರ್ಥನೆ ಮಾಡುತ್ತಿವೆ. ಸಾಮಾನ್ಯವಾಗಿ ಮರಗಳು ತಾಮಸಗುಣದ ಜೀವಿಗಳು. ನಿರಾಕಾರವಾದಿ ತತ್ವಶಾಸ್ತ್ರಜ್ಞರು ಆ ಅಂಧಕಾರದಲ್ಲಿದ್ದಾರೆ. ಆದರೆ ಇಲ್ಲಿ ನಿನ್ನ ಸಾನ್ನಿಧ್ಯದ ಪ್ರಯೋಜನವನ್ನು ಪಡೆದುಕೊಂಡು ಅವರು ಆ ನಿರಾಕಾರವಾದಿ ದೃಷ್ಟಿಯನ್ನು ತೊಡೆದು ಹಾಕುತ್ತಿದ್ದಾರೆ. ನಿನ್ನ ಸುತ್ತ ಝೇಂಕಾರ ಮಾಡುವ ದುಂಬಿಗಳು ತಮ್ಮ ಹಿಂದಿನ ಜನ್ಮಗಳಲ್ಲಿ ನಿನ್ನ ಭಕ್ತರಾಗಿದ್ದಿರಬೇಕು ಎಂದು ನನಗನ್ನಿಸುತ್ತಿದೆ. ನಿನಗಿಂತ ಶ್ರೇಷ್ಠರಾದ ಮತ್ತು ಪ್ರೀತಿಯನ್ನು ಸೂಸುವ ಒಡೆಯನೂ ದೊರೆಯುವುದು ಸಾಧ್ಯವಿಲ್ಲ. ಆದುದರಿಂದ ಅವು ನಿನ್ನ ಸಹವಾಸವನ್ನು ಬಿಡಲಾರವು. ನೀನೇ ದೇವೋತ್ತಮ ಮತ್ತು ಮೂಲ ಪರಮಪುರುಷನು. ದುಂಬಿಗಳು ಪ್ರತಿಕ್ಷಣವು ಸಂಕೀರ್ತನ ಮಾಡುತ್ತಾ ನಿನ್ನ ಮಹಿಮೆಯನ್ನು ಬಿತ್ತರಿಸಲು ಪ್ರಯತ್ನಿಸುತ್ತಿವೆ. ಅವುಗಳಲ್ಲಿ ಕೆಲವು ನಿನ್ನ ಭಕ್ತರಾದ ಮಹರ್ಷಿಗಳಿರಬಹುದು ಮತ್ತು ನಿನ್ನ ಸಹವಾಸವನ್ನು ಒಂದು ಕ್ಷಣವೂ ಬಿಟ್ಟಿರಲಾರದೆ ಅವು ದುಂಬಿಗಳ ರೂಪವನ್ನು ತಾಳಿರಬೇಕು ಎಂದು ನನಗನ್ನಿಸುತ್ತದೆ. ಪ್ರೀತಿಯ ಅಣ್ಣ, ನೀನೇ ಪರಮಪೂಜ್ಯ ದೇವೋತ್ತಮನು. ನವಿಲುಗಳು ಹೇಗೆ ಮಹದಾನಂದದಿಂದ ಕುಣಿಯುತ್ತಿವೆ ನೋಡು. ಗೋಪಿಯರಂತೆಯೇ ವರ್ತಿಸುತ್ತಿರುವ ಜಿಂಕೆಗಳು ಅದೇ ಪ್ರೀತಿಯಿಂದ ನಿನ್ನನ್ನು ಸ್ವಾಗತಿಸುತ್ತಿವೆ. ನೀನು ಕಾಣಿಸಿಕೊಂಡದ್ದು ತಮ್ಮ ಮನೆಗಳಿಗೆ ಶುಭಕರ ಎಂದು ಕಾಡಿನಲ್ಲಿರುವ ಕೋಗಿಲೆಗಳು ಸಂತೋಷದಿಂದ ನಿನ್ನನ್ನು ಬರಮಾಡಿಕೊಳ್ಳುತ್ತಿವೆ. ವೃಂದಾವನದ ಮರಗಳು ಮತ್ತು ಪ್ರಾಣಿಗಳು ಸಹ ನಿನ್ನ ಮಹಿಮೆಯನ್ನು ಹೇಳುತ್ತಿವೆ. ಮಹಾತ್ಮರು ಮನೆಗೆ ಮತ್ತೊಬ್ಬ ಮಹಾತ್ಮನನ್ನು ಬರಮಾಡಿಕೊಳ್ಳುವಂತೆ ತಮ್ಮಿಂದ ಆದಷ್ಟು ಚೆನ್ನಾಗಿ ನಿನ್ನನ್ನು ಸ್ವಾಗತಿಸಲು ಅವು ಸಿದ್ಧವಾಗಿವೆ. ಭೂಮಿಯ ವಿಷಯ ಹೇಳುವುದಾದರೆ ನಿನ್ನ ಚರಣ ಕಮಲಗಳ ಗುರುತುಗಳು ಅದರ ಮೇಲೆ ಮೂಡುತ್ತಿವೆ. ಇದು ಅದರ ದೈವಭಕ್ತಿಗೆ ಮತ್ತು ಭಾಗ್ಯಕ್ಕೆ ಸಾಕ್ಷಿ. ನಿನ್ನಂತಹ ಮಹಾತ್ಮನನ್ನು ಈ ರೀತಿ ವೃಂದಾವನದ ನಿವಾಸಿಗಳು ಬರಮಾಡಿಕೊಳ್ಳುವುದು ಸಹಜವೇ. ನಿನ್ನ ಚರಣ ಕಮಲಗಳನ್ನು ಸ್ಪರ್ಶಿಸುವುದು ಮೂಲಿಕೆಗಳು, ಬಳ್ಳಿಗಳು ಮತ್ತು ಗಿಡಗಳ ಭಾಗ್ಯ. ಎಳೆಯ ಕುಡಿಗಳನ್ನು ನೀನು ಮುಟ್ಟುವುದರಿಂದ ಈ ಸಣ್ಣ ಗಿಡಗಳು ಹಿರಿಮೆಯನ್ನು ಪಡೆಯುತ್ತವೆ. ಬೆಟ್ಟಗಳು ಮತ್ತು ನದಿಗಳು ಸಹ ನೀನು ನೋಟ ಬೀರುವುದರಿಂದ ಮಹಿಮೆಯನ್ನು ಪಡೆದಿವೆ. ಅತ್ಯಂತ ಶ್ರೇಷ್ಠರಾದವರೆಂದರೆ ನಿನ್ನ ರೂಪದಿಂದ ಆಕರ್ಷಿತರಾದ ರಜಭೂಮಿಯ ತರುಣಿಯರು, ಏಕೆಂದರೆ ನಿನ್ನ ಬಲಶಾಲಿ ತೋಳುಗಳಿಂದ ಅವರನ್ನು ಅಪ್ಪಿಕೊಳ್ಳುತ್ತೀಯೇ. ಈ ರೀತಿ ಶ್ರೀಕೃಷ್ಣನು ಬಲರಾಮನು ವೃಂದಾವನದ ನಿವಾಸಿಗಳಿಗೆ ಯಮುನಾ ದಡದಲ್ಲಿ ಹಸುಗಳು ಮತ್ತು ಕರುಗಳೊಂದಿಗೆ ಸಂಪೂರ್ಣ ಸಂತೋಷವನ್ನು ಕೊಡಲು ಪ್ರಾರಂಭಿಸಿದರು. ಕೆಲವು ಸ್ಥಳಗಳಿಗೆ ಕೃಷ್ಣ ಮತ್ತು ಬಲರಾಮರಿಬ್ಬರ ಸ್ನೇಹಿತರು ಅವರೊಡನೆ ಹೋದರು. ಹುಡುಗರು ಕೃಷ್ಣ ಮತ್ತು ಬಲರಾಮರೊಂದಿಗೆ ಹೋದಾಗ ಹಾಡುತ್ತಿದ್ದರು ಮತ್ತು ದುಂಬಿಗಳ ಜೇಂಕಾರವನ್ನು ಅನುಕರಿಸುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಕಾಡು ಹೂಗಳ ಹಾರವನ್ನು ಧರಿಸಿದ್ದರು. ನಡೆಯುವಾಗ ಹುಡುಗರು ಕೆಲವೊಮ್ಮೆ ಕೆರೆಗಳ ಹಂಸಗಳ ದನಿಯನ್ನು ಅನುಕರಿಸುತ್ತಿದ್ದರು. ನವಿಲುಗಳು ನೃತ್ಯ ಮಾಡುವುದನ್ನು ಕಂಡಾಗ ಅವರು ಕೃಷ್ಣನ ಮುಂದೆ ನವಿಲುಗಳನ್ನು ಅನುಕರಿಸಿದರು. ಕೃಷ್ಣನೂ ಸಹ ನೃತ್ಯವನ್ನು ಅನುಕರಿಸಿ ಕೊಳಲನ್ನು ಚಲಿಸುತ್ತಾ ತನ್ನ ಸ್ನೇಹಿತರು ನಗುವಂತೆ ಮಾಡಿದನು. ಕೃಷ್ಣನು ನೋಡಿಕೊಳ್ಳುತ್ತಿದ್ದ ಹಸುಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದವು. ಕೃಷ್ಣನು ಅವುಗಳನ್ನು ಪ್ರೀತಿಯಿಂದ ಕರೆಯುತ್ತಿದ್ದನು. ಕೃಷ್ಣನು ಕರೆದುದನ್ನು ಕೇಳಿ ಹಸುಗಳು ಕೂಡಲೇ ಅಂಬಾ ಎಂದು ಕೂಗುತ್ತಿದ್ದವು. ಕೃಷ್ಣನ ಮಾತು ಮತ್ತು ಹಸುಗಳ ಪ್ರತಿಕ್ರಿಯೆಯನ್ನು ಕಂಡು ಹುಡುಗರು ಮನಸ್ಸು ತೃಪ್ತಿಯಾಗುವಂತೆ ನಗುತ್ತಿದ್ದರು. ಹಲವು ಪಕ್ಷಿಗಳ, ಮುಖ್ಯವಾಗಿ ಚಕೋರ, ನವಿಲು, ಕೋಗಿಲೆ ಮತ್ತು ಭಾರದ್ವಾಜಗಳ ಕೂಗುಗಳನ್ನು ಅವರು ಅನುಕರಿಸುತ್ತಿದ್ದರು. ಹುಲಿಗಳು ಮತ್ತು ಸಿಂಹಗಳ ಗರ್ಜನೆಯಿಂದ ಬೆದರಿ ದುರ್ಬಲ ಪ್ರಾಣಿಗಳು ಓಡುತ್ತಿದ್ದಾಗ ಹುಡುಗರು ಅವುಗಳನ್ನು ಅನುಕರಿಸಿ ತಾವೂ ಓಡುತ್ತಿದ್ದರು. ಅವರಿಗೆ ಆಯಾಸವಾದಾಗ ಕೆಳಗೆ ಕುಳಿತುಕೊಳ್ಳುವರು. ಬಲರಾಮನು ವಿಶ್ರಾಂತಿ ಪಡೆಯಲೆಂದು ಒಬ್ಬ ಹುಡುಗನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗುವನು. ಕೃಷ್ಣನು ಕೂಡಲೇ ಬಂದು ಬಲರಾಮನ ಕಾಲುಗಳನ್ನು ಒತ್ತುವನು. ಒಮ್ಮೊಮ್ಮೆ ಅವನು ತಾಳೆಯ ಬೀಸಣಿಗೆಯನ್ನು ತೆಗೆದುಕೊಂಡು ಬಲರಾಮನಿಗೆ ಹಿತವಾಗಿ ಗಾಳಿ ಹಾಕಿ ಬಲರಾಮನ ಆಯಾಸವು ಹೋಗುವಂತೆ ಮಾಡುವನು. ಬಲರಾಮನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಾಗ ಇತರ ಹುಡುಗರು ಒಮ್ಮೊಮ್ಮೆ ಕುಣಿಯುವರು ಮತ್ತು ಹಾಡುವರು. ಕೆಲವೊಮ್ಮೆ ಕುಸ್ತಿ ಆಡುವರು ಅಥವಾ ಹಾರುವರು. ಹುಡುಗರು ಹೀಗೆ ಖುಷಿಯಾಗಿದ್ದಾಗ ಕೃಷ್ಣನು ಕೂಡಲೇ ಅವರ ಜೊತೆ ಸೇರಿ ಅವರ ಕೈಗಳನ್ನು ಹಿಡಿದುಕೊಳ್ಳುವನು. ಅವರ ಸಹವಾಸದಲ್ಲಿ ಸಂತೋಷಪಟ್ಟು ನಕ್ಕು ಅವರ ಚಟುವಟಿಕೆಗಳನ್ನು ಹೊಗಳುವನು. ಕೃಷ್ಣನಿಗೆ ಆಯಾಸವಾದಾಗ ಒಂದು ದೊಡ್ಡ ಮರದ ಬುಡದಲ್ಲಿ ಮಲಗುವನು ಅಥವಾ ಒಬ್ಬ ಗೋಪ ಬಾಲನ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ಮಲಗುವನು. ಹೀಗೆ ಕೃಷ್ಣನು ಮಲಗಿದಾಗ ಕೆಲವರು ಹುಡುಗರು ಬಂದು ಅವನ ಕಾಲನ್ನು ಒತ್ತುವರು. ಕೆಲವರು ಎಲೆಗಳಿಂದ ಮಾಡಿದ ಬೀಸಣಿಕೆಯಿಂದ ಗಾಳಿ ಬೀಸುವರು. ಜಾಣರಾದ ಕೆಲವು ಹುಡುಗರು ಅವನಿಗೆ ಸಂತೋಷವಾಗಲೆಂದು ಹಾಡುವರು. ಬಹುಬೇಗ ಅವನ ಆಯಾಸವು ಮಾಯವಾಗುವುದು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಕಾಲುಗಳನ್ನು ಭಾಗ್ಯದೇವತೆಯೇ ಒತ್ತುತ್ತಿದ್ದಳು. ಈಗ ಅವನು ಒಬ್ಬ ಹಳ್ಳಿಯ ಹುಡುಗನಂತೆ ಕಾಣಲು ತನ್ನ ಅಂತರಂಗದ ಶಕ್ತಿಯನ್ನು ವಿಸ್ತರಿಸಿಕೊಂಡು ಗೋಪ ಬಾಲರಲ್ಲಿ ಒಬ್ಬನಾಗಿದ್ದ. ಆದರೆ ಅವನು ಹಳ್ಳಿಯ ಹುಡುಗನಂತೆ ಕಂಡರೂ ಹಲವು ಸನ್ನಿವೇಶಗಳಲ್ಲಿ ತಾನು ದೇವೋತ್ತಮ ಪರಮ ಪುರುಷ ಎಂದು ತೋರಿಸಿಕೊಂಡ. ಒಮ್ಮೊಮ್ಮೆ ಕೆಲವು ಜನರು ದೇವೋತ್ತಮ ಪರಮ ಪುರುಷರಂತೆ ತೋರಿಸಿಕೊಳ್ಳುತ್ತಾರೆ, ಮುಗ್ಧ ಜನರಿಗೆ ಮೋಸ ಮಾಡುತ್ತಾರೆ. ಆದರೆ ಏನಿದ್ದರೂ ಅವರು ಮೋಸ ಮಾಡಬಲ್ಲರು ಅಷ್ಟೇ, ಅವರು ದೇವರ ಸಾಮರ್ಥ್ಯವನ್ನು ತೋರಲಾರರು. ಹೀಗೆ ಕೃಷ್ಣನು ತನ್ನ ಅತ್ಯಂತ ಭಾಗ್ಯವಂತ ಸ್ನೇಹಿತರಿಗೆ ತನ್ನ ಆಂತರಿಕ ಸಾಮರ್ಥ್ಯವನ್ನು ತೋರಿಸುವುದರಲ್ಲಿ ನಿರತನಾಗಿದ್ದಾಗ ಮಾನವ ಶಕ್ತಿಯನ್ನು ಮೀರಿದ ದೇವತ್ವದ ಶಕ್ತಿಗಳನ್ನು ತೋರಿಸಲು ಅವನಿಗೆ ಮತ್ತೊಂದು ಅವಕಾಶವು ಲಭ್ಯವಾಯಿತು. ಅವನ ಅತ್ಯಂತ ಆತ್ಮೀಯ ಸ್ನೇಹಿತರಾದ ಶ್ರೀಧಾಮ, ಸುಬಲ ಮತ್ತು ಸ್ತೋಕ ಕೃಷ್ಣರು ಕೃಷ್ಣ ಮತ್ತು ಬಲರಾಮರಿಗೆ ಅತ್ಯಂತ ಪ್ರೀತಿಯಿಂದ ಹೀಗೆ ಹೇಳಿದರು: ಪ್ರಿಯ ಬಲರಾಮ, ನೀನು ಬಹುಶಕ್ತಿವಂತ, ನಿನ್ನ ತೋಳುಗಳು ಬಹು ಬಲಶಾಲಿಯಾಗಿವೆ. ಪ್ರಿಯ ಕೃಷ್ಣ, ತೊಂದರೆ ಮಾಡುವ ರಾಕ್ಷಸರನ್ನೆಲ್ಲ ಕೊಲ್ಲುವುದರಲ್ಲಿ ನೀನು ನಿಪುಣ. ಈ ಸ್ಥಳದ ಹತ್ತಿರವೇ ತಾಳವನ ಎನ್ನುವ ದೊಡ್ಡ ಕಾಡಿದೆ ಎನ್ನುವುದನ್ನು ದಯವಿಟ್ಟು ಗಮನಿಸು. ಕಾಡಿನ ತುಂಬ ತಾಳೆ ಮರಗಳಿವೆ. ಎಲ್ಲ ಮರಗಳಲ್ಲೂ ಹಣ್ಣುಗಳು ತುಂಬಿವೆ. ಕೆಲವು ಕೆಳಕ್ಕೆ ಬೀಳುತ್ತಿವೆ, ಮತ್ತೆ ಕೆಲವು ಮರಗಳಲ್ಲೇ ತುಂಬ ಹಣ್ಣಾಗುತ್ತಿವೆ. ಅದು ಬಹು ಸೊಗಸಾದ ಸ್ಥಳ. ಆದರೆ ಧೇನುಕಾಸುರ ಎಂಬ ದೊಡ್ಡ ರಾಕ್ಷಸನಿಂದಾಗಿ ಅಲ್ಲಿಗೆ ಹೋಗುವುದೇ ಕಷ್ಟವಾಗಿದೆ. ಹಣ್ಣುಗಳನ್ನು ಕಲೆಹಾಕಲು ಮರದ ಬಳಿಗೆ ಹೋಗುವುದು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಪ್ರಿಯ ಕೃಷ್ಣ ಮತ್ತು ಬಲರಾಮ, ಅಲ್ಲಿ ರಾಕ್ಷಸನೊಂದು ಕತ್ತೆಯ ರೂಪದಲ್ಲಿದ್ದಾನೆ. ಅದೇ ರೂಪವನ್ನು ಪಡೆದಿರುವ ಅವನ ಸ್ನೇಹಿತರಾದ ರಾಕ್ಷಸರು ಅವನ ಸುತ್ತ ಇದ್ದಾರೆ. ಅವರೆಲ್ಲರೂ ಬಹುಬಲಶಾಲಿಗಳು. ಆದ್ದರಿಂದ ಆ ಸ್ಥಳಕ್ಕೆ ಹೋಗುವುದೇ ಕಷ್ಟ. ಇಂತಹ ರಾಕ್ಷಸರನ್ನು ಕೊಲ್ಲಬಲ್ಲವರೆಂದರೆ ನೀವಿಬ್ಬರೇ. ಉಳಿದವರೆಲ್ಲ ಸಾವಿನ ಭಯದಿಂದ ಅಲ್ಲಿಗೆ ಹೋಗುವುದೇ ಇಲ್ಲ. ಅಲ್ಲಿಗೆ ಪ್ರಾಣಿಗಳೂ ಹೋಗುವುದಿಲ್ಲ, ಪಕ್ಷಿಗಳು ನಿದ್ರೆ ಮಾಡುವುದಿಲ್ಲ, ಅವೆಲ್ಲ ಹೊರಟು ಹೋಗಿವೆ. ಏನಿದ್ದರೂ ಅಲ್ಲಿಂದ ಬರುವ ಹಣ್ಣುಗಳ ವಾಸನೆಯನ್ನು ಸವಿಯಬೇಕು ಅಷ್ಟೆ. ಮರದ ಮೇಲಿರುವ ಹಣ್ಣುಗಳಾಗಲಿ, ಕೆಳಕ್ಕೆ ಬಿದ್ದಿರುವ ಹಣ್ಣುಗಳಾಗಲಿ, ಅಲ್ಲಿನ ಹಣ್ಣುಗಳನ್ನು ಈವರೆಗೆ ಯಾರೂ ಸವಿದಿಲ್ಲ ಎಂದು ಹೇಳುತ್ತಾರೆ. ಪ್ರೀತಿಯ ಕೃಷ್ಣ, ಮನಸ್ಸು ಬಿಚ್ಚಿ ಹೇಳಬೇಕೆಂದರೆ ನಮಗೆ ಆ ಸುವಾಸನೆಯಿಂದ ಆಕರ್ಷಣೆಯಾಗಿದೆ. ಪ್ರೀತಿಯ ಬಲರಾಮ, ನಾವೆಲ್ಲರೂ ಅಲ್ಲಿಗೆ ಹೋಗಿ ಹಣ್ಣುಗಳನ್ನು ಸವಿಯೋಣ. ಆ ಹಣ್ಣುಗಳ ಕಂಪು ಎಲ್ಲೆಡೆ ಹರಡಿದೆ. ಆ ಸುವಾಸನೆ ನಿಮಗೆ ಇಲ್ಲಿ ಅನುಭವವಾಗಲಿಲ್ಲವೇ? ಬಲರಾಮ ಮತ್ತು ಕೃಷ್ಣರ ನಗೆಮೊಗದ ಆತ್ಮೀಯ ಸ್ನೇಹಿತರು ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರನ್ನು ತೃಪ್ತಿಗೊಳಿಸಬೇಕೆಂದು ಬಲರಾಮ ಮತ್ತು ಕೃಷ್ಣರಿಗೆ ಅನಿಸಿತು. ಅವರು ಕಾಡಿನತ್ತ ಹೊರಟರು. ಅವರ ಸ್ನೇಹಿತರೆಲ್ಲ ಅವರ ಸುತ್ತ ನಡೆದರು. ತಾಳವನವನ್ನು ಪ್ರವೇಶಿಸುತ್ತಲೇ ಬಲರಾಮನು ಆನೆಯ ಬಲವನ್ನು ಪ್ರದರ್ಶಿಸುತ್ತಾ ಗಿಡಗಳನ್ನು ಅಲ್ಲಾಡಿಸಿದನು. ಹೀಗೆ ಅಲ್ಲಾಡಿಸಿದುದರಿಂದ ಹಣ್ಣುಗಳು ನೆಲದ ಮೇಲೆ ಬಿದ್ದವು. ಹಣ್ಣುಗಳು ಬೀಳುತ್ತಿರುವ ಶಬ್ದವನ್ನು ಕೇಳಿ ಅಲ್ಲಿಯೇ ಕತ್ತೆಯ ರೂಪದಲ್ಲಿ ವಾಸಿಸುತ್ತಿದ್ದ ಧೇನುಕಾಸುರನು ಬಹು ರಭಸದಿಂದ ಅವರ ಕಡೆಗೆ ಬಂದನು. ಅವನ ಆಗಮನದಿಂದ ನೆಲವು ಎಷ್ಟು ಅಲ್ಲಾಡಿತೆಂದರೆ ಭೂಕಂಪವಾದಂತೆ ಮರಗಳು ಚಲಿಸತೊಡಗಿದವು. ರಾಕ್ಷಸನು ಮೊದಲು ಬಲರಾಮನ ಬಳಿಗೆ ಬಂದು ತನ್ನ ಹಿಂಗಾಲುಗಳಿಂದ ಅವನ ಎದೆಯನ್ನು ಒದೆಯಲು ಪ್ರಾರಂಭಿಸಿದನು. ಮೊದಲು ಬಲರಾಮನು ಏನನ್ನೂ ಹೇಳಲಿಲ್ಲ. ರಾಕ್ಷಸನು ಇನ್ನೂ ಕೋಪದಿಂದ ಅವನನ್ನು ಬಲವಾಗಿ ಒದೆಯಲು ಪ್ರಾರಂಭಿಸಿದನು. ಕೂಡಲೇ ಬಲರಾಮನು ಒಂದು ಕೈಯಲ್ಲಿ ಕತ್ತೆಯ ಕಾಲುಗಳನ್ನು ಹಿಡಿದುಕೊಂಡು ಅವನ್ನು ಗಿರ್ರನೆ ತಿರುಗಿಸಿ ಮರಗಳ ಮೇಲಕ್ಕೆ ಎಸೆದು ಬಿಟ್ಟನು. ಬಲರಾಮನು ಅವನನ್ನು ತಿರುಗಿಸುತ್ತಿದ್ದಾಗಲೇ ರಾಕ್ಷಸನ ಪ್ರಾಣವು ಹೋಯಿತು. ಬಲರಾಮನು ಹತ್ತಿರವಿದ್ದ ಮರಗಳಲ್ಲಿ ಅತ್ಯಂತ ಎತ್ತರದ ತಾಳೆಯ ಮರದ ಮೇಲ್ಭಾಗಕ್ಕೆ ಆ ರಾಕ್ಷಸನನ್ನು ಎಸೆದನು. ರಾಕ್ಷಸನ ದೇಹವು ಎಷ್ಟು ಭಾರವಾಗಿತ್ತೆಂದರೆ ಆ ಮರವು ಇನ್ನು ಕೆಲವು ಮರಗಳ ಮೇಲೆ ಬಿದ್ದು ಅವುಗಳೆಲ್ಲ ನೆಲಕ್ಕುರುಳಿದವು. ಭಯಂಕರ ಸುಂಟರ ಗಾಳಿಯೊಂದು ಕಾಡಿನಲ್ಲಿ ಸಾಗಿ ಹೋದಂತೆ ಭಾಸವಾಯಿತು. ಒಂದಾದ ಮೇಲೊಂದರಂತೆ ಮರಗಳು ಉರುಳಿದವು. ಈ ಅಸಾಧಾರಣ ಶಕ್ತಿ ಪ್ರದರ್ಶನವು ಆಶ್ಚರ್ಯಕರವೇನೂ ಅಲ್ಲ. ಏಕೆಂದರೆ ಬಲರಾಮನು ಅನಂತ ನಾಗನೆಂಬ ಹೆಸರಿನ ದೇವಪುರುಷನು. ತನ್ನ ಸಹಸ್ರಾರು ಹೆಡೆಗಳ ಮೇಲೆ ಎಲ್ಲ ಗ್ರಹಗಳನ್ನು ನಿಲ್ಲಿಸಿಕೊಂಡಿದ್ದಾನೆ. ನೇಯುವ ಬಟ್ಟೆಯಲ್ಲಿ ಎರಡು ದಾರಗಳು ಅದನ್ನು ಹಿಡಿದುಕೊಂಡಿರುವಂತೆ ಅವನು ಇಡೀ ಬ್ರಹ್ಮಾಂಡವನ್ನು ಪಾಲಿಸುತ್ತಿದ್ದಾನೆ. ರಾಕ್ಷಸನನ್ನು ಮರಗಳತ್ತ ಎಸೆದ ಮೇಲೆ ಧೇನುಕಾಸುರನ ಸ್ನೇಹಿತರು ಮತ್ತು ಸಂಗಾತಿಗಳೆಲ್ಲ ಬಲರಾಮ ಮತ್ತು ಕೃಷ್ಣರ ಮೇಲೆ ಬಹು ರಭಸದಿಂದ ಎರಗಿದರು. ತಮ್ಮ ಸ್ನೇಹಿತನ ಸಾವಿಗಾಗಿ ಪ್ರತಿ ದಾಳಿ ಮಾಡಿ ಮುಯ್ಯಿ ತೀರಿಸಿಕೊಳ್ಳಬೇಕೆಂದು ಅವರು ದೃಢಮನಸ್ಸು ಮಾಡಿದ್ದರು. ಆದರೆ ಕೃಷ್ಣ ಮತ್ತು ಬಲರಾಮರು ಪ್ರತಿಯೊಂದು ಕತ್ತೆಯ ಹಿಂಗಾಲುಗಳನ್ನು ಹಿಡಿದು ಒಂದೇ ರೀತಿಯಲ್ಲಿ ಸುತ್ತಿಸಿದರು. ಅವುಗಳನ್ನೆಲ್ಲ ತಾಳೆಯ ಮರಗಳ ಮೇಲೆ ಬಿಸುಟು ಕೊಂದರು. ಕತ್ತೆಗಳ ಹೆಣದಿಂದ ಒಂದು ದೃಶ್ಯ ಪರಂಪರೆಯೇ ಸೃಷ್ಟಿಯಾಯಿತು. ಮರಗಳಲ್ಲಿ ಬಗೆ ಬಗೆಯ ಬಣ್ಣಗಳ ಮೋಡಗಳು ಮೂಡಿದಂತೆ ಕಾಣಿಸಿತು. ಈ ಮಹಾಘಟನೆಯ ವಿಷಯವನ್ನು ಕೇಳಿ ಮೇಲಿನ ಲೋಕದಿಂದ ದೇವತೆಗಳು ಕೃಷ್ಣ ಮತ್ತು ಬಲರಾಮರ ಮೇಲೆ ಹೂವುಗಳನ್ನು ಚೆಲ್ಲಿದರು ಮತ್ತು ನಗಾರಿಗಳನ್ನು ಬಾರಿಸುತ್ತಾ ಪ್ರಾರ್ಥನೆಗಳನ್ನು ಮಾಡಿದರು. ಧೇನುಕಾಸುರನ ಸಂಹಾರವಾದ ಕೆಲವು ದಿನಗಳ ನಂತರ ಜನರು ಹಣ್ಣುಗಳನ್ನು ಸಂಗ್ರಹಿಸಲು ತಾಳವನ ಅರಣ್ಯಕ್ಕೆ ಬರಲು ಪ್ರಾರಂಭಿಸಿದರು. ಅಲ್ಲಿ ಬೆಳೆಯುತ್ತಿದ್ದ ಸೊಂಪಾದ ಹುಲ್ಲನ್ನು ಮೇಯಲು ಪ್ರಾಣಿಗಳು ಬಂದವು. ಕೃಷ್ಣ ಮತ್ತು ಬಲರಾಮರ ಈ ದಿವ್ಯ ಕಾರ್ಯಗಳ ವಿಷಯವನ್ನು ಮತ್ತು ಲೀಲೆಗಳ ವಿಷಯವನ್ನು ಕೇಳಿದ ಮಾತ್ರದಿಂದ ಮನುಷ್ಯನು ಪುಣ್ಯವನ್ನು ಗಳಿಸಬಹುದು. ಕೃಷ್ಣ, ಬಲರಾಮ ಮತ್ತು ಅವರ ಗೆಳೆಯರು ವೃಂದಾವನವನ್ನು ಪ್ರವೇಶಿಸಿದಾಗ ತಮ್ಮ ಕೊಳಲುಗಳನ್ನು ನುಡಿಸಿದರು. ಹುಡುಗರು ಕಾಡಿನಲ್ಲಿ ನಡೆದ ಅಸಾಧಾರಣ ಘಟನೆಗಳನ್ನು ಹೊಗಳಲು ಪ್ರಾರಂಭಿಸಿದರು. ಅವರ ಮುಖಗಳು ತಿಲಕದಿಂದ ಅಲಂಕಾರವಾಗಿತ್ತು. ಗೋಧೂಳಿಯು ಮುಖದ ಮೇಲಿತ್ತು. ಕೃಷ್ಣನ ತಲೆಯನ್ನು ಒಂದು ನವಿಲು ಗರಿಯು ಅಲಂಕರಿಸಿತ್ತು. ವೃಂದಾವನದ ಗೋಪಿಯರೆಲ್ಲ ಕೃಷ್ಣನು ಮನೆಗೆ ಬರುತ್ತಿರುವನೆಂದು ಹಿಗ್ಗಿದರು. ಕೃಷ್ಣನು ಇಲ್ಲದಿದ್ದುದರಿಂದ ಅವರೆಲ್ಲ ಮಂಕಾಗಿದ್ದರು. ಇಡೀ ದಿವಸ ಅವರು ಕೃಷ್ಣನು ಕಾಡಿನಲ್ಲಿರುವುದನ್ನು ಅಥವಾ ಅವನು ಗೋವುಗಳನ್ನು ಮೇಯಿಸುವುದನ್ನು ಕುರಿತು ಯೋಚಿಸುತ್ತಿದ್ದರು. ಕೃಷ್ಣನು ಹಿಂದಿರುಗುತ್ತಿರುವುದನ್ನು ನೋಡಿ ಅವರ ಆತಂಕಗಳೆಲ್ಲ ಕೂಡಲೇ ಮಾಯವಾದವು. ಕಮಲ ಪುಷ್ಪದ ಮಕರಂದದ ಸುತ್ತ ದುಂಬಿಗಳು ಹಾರಾಡುವಂತೆ ಅವರು ಅವನ ಮುಖವನ್ನು ದೃಷ್ಟಿಸಿ ನೋಡಿದರು. ಕೃಷ್ಣನು ಹಳ್ಳಿಯನ್ನು ಪ್ರವೇಶಿಸಿದಾಗ ಗೋಪ ತರುಣಿಯರು ಮಂದಹಾಸ ಬೀರಿದರು ಮತ್ತು ನಕ್ಕರು. ಕೊಳಲನ್ನು ನುಡಿಸುತ್ತಾ ಕೃಷ್ಣನು ಹುಡುಗಿಯರ ಸುಂದರ ಮುಖಗಳನ್ನು ನೋಡಿ ಸಂತೋಷಪಟ್ಟನು. ಕೃಷ್ಣ ಮತ್ತು ಬಲರಾಮರನ್ನು ಅವರ ಪ್ರೀತಿಯ ತಾಯಿಯರಾದ ಯಶೋಧ ಮತ್ತು ರೋಹಿಣಿಯರು ಕೂಡಲೇ ಬರಮಾಡಿಕೊಂಡರು ಮತ್ತು ಸಮಯಕ್ಕೆ ತಕ್ಕಂತೆ ತಮ್ಮ ಪ್ರೀತಿಯ ಮಕ್ಕಳ ಅಪೇಕ್ಷೆಗಳನ್ನು ನಡೆಸಿಕೊಟ್ಟರು. ತಮ್ಮ ದಿವ್ಯ ಪುತ್ರರಿಗೆ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದ ಮಾಡಿದರು. ಅವರಿಗೆ ಸ್ನಾನ ಮಾಡಿಸಿ ಬಟ್ಟೆಗಳನ್ನು ಹಾಕಿ ಚೆನ್ನಾಗಿ ನೋಡಿಕೊಂಡರು. ಕೃಷ್ಣನಿಗೆ ನೀಲಿ ಉಡುಪನ್ನು, ಬಲರಾಮನಿಗೆ ಪೀತಾಂಬರವನ್ನು ಉಡಿಸಿದರು. ಅವರಿಗೆ ಎಲ್ಲ ಬಗೆಯ ಒಡವೆಗಳನ್ನು, ಪುಷ್ಪಮಾಲೆಗಳನ್ನು ತೊಡಿಸಿದರು. ಹಸುಗಳಿಗೆ ಹುಲ್ಲನ್ನು ಮೇಯಿಸಿದ ಕೆಲಸದ ಆಯಾಸವು ಕಳೆದು ಅವರು ನವ ಚೈತನ್ಯದಿಂದ ಕೂಡಿ ಸುಂದರವಾಗಿ ಕಾಣಿಸಿದರು. ಅವರ ತಾಯಂದಿರು ಅವರಿಗೆ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಕೊಟ್ಟರು. ಅವರು ಎಲ್ಲವನ್ನು ಸಂತೋಷದಿಂದ ತಿಂದರು. ತಿಂಡಿಯನ್ನು ತಿಂದ ನಂತರ ಅವರು ಸ್ವಚ್ಛವಾದ ಪಲ್ಲಂಗದ ಮೇಲೆ ಕುಳಿತರು. ಅವರ ತಾಯಂದಿರು ಅವರ ಸಾಹಸ ಕಥೆಗಳ ಹಾಡುಗಳನ್ನು ಹಾಡಿದರು. ಪಲ್ಲಂಗದ ಮೇಲೆ ಕುಳಿತುಕೊಳ್ಳುತ್ತಲೇ ಅವರಿಗೆ ಗಾಢವಾದ ನಿದ್ರೆಯು ಬಂದಿತು. ಈ ರೀತಿಯಲ್ಲಿ ಕೃಷ್ಣ ಬಲರಾಮರು ಗೋಪಬಾಲಕರಾಗಿ ವೃಂದಾವನದ ಬದುಕನ್ನು ಸವಿದರು. ಕೃಷ್ಣನು ಒಮ್ಮೊಮ್ಮೆ ತನ್ನ ಸ್ನೇಹಿತರು ಮತ್ತು ಬಲರಾಮನೊಂದಿಗೆ ಯಮುನಾ ತೀರಕ್ಕೆ ಹೋಗಿ, ಒಮ್ಮೊಮ್ಮೆ ತಾನೊಬ್ಬನೇ ಸ್ನೇಹಿತರೊಂದಿಗೆ ಹೋಗಿ ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಕ್ರಮೇಣ ಬೇಸಿಗೆಯು ಬಂದಿತು. ಒಂದು ದಿನ ಮೈದಾನದಲ್ಲಿದ್ದಾಗ ಹುಡುಗರಿಗೂ ಗೋವುಗಳಿಗೂ ಬಹು ನೀರಡಿಕೆಯಾಯಿತು. ಅವರು ಯಮುನಾ ನದಿಯ ನೀರನ್ನು ಕುಡಿಯಲು ಪ್ರಾರಂಭಿಸಿದರು. ಆದರೆ ಕಾಳೀಯ ಎಂಬ ಘಟಸರ್ಪದ ವಿಷದಿಂದ ನದಿಯು ವಿಷಪೂರಿತವಾಗಿತ್ತು. ನೀರು ವಿಷಮಯವಾಗಿದ್ದುದರಿಂದ ನೋಡ ನೋಡುತ್ತಿದ್ದಂತೆಯೇ ಹುಡುಗರ ಮೇಲೆ ಮತ್ತು ಹಸುಗಳ ಮೇಲೆ ಪರಿಣಾಮವಾಯಿತು. ಅವರೆಲ್ಲ ನೆಲದ ಮೇಲೆ ಬಿದ್ದರು. ಅವರು ಸತ್ತು ಹೋಗಿದ್ದುದು ಕಾಣಿಸುತ್ತಿತ್ತು. ಆಗ ಎಲ್ಲ ಜೀವಿಗಳ ಜೀವನಾದ ಕೃಷ್ಣನು ತನ್ನ ಕರುಣಾಮಯ ಕಡೆಗಣ್ಣಿನ ನೋಟವನ್ನು ಅವರತ್ತ ಹರಿಸಿದನು. ಅವರಿಗೆಲ್ಲ ಪ್ರಜ್ಞೆಯು ಮರಳಿ ಅವರು ಅತ್ಯಾಶ್ಚರ್ಯದಿಂದ ಸುತ್ತಲೂ ನೋಡಲು ಪ್ರಾರಂಭಿಸಿದರು. ಯಮುನಾ ನದಿಯ ನೀರನ್ನು ಕುಡಿದು ತಾವೆಲ್ಲ ಸತ್ತು ಹೋಗಿದ್ದುದು ಮತ್ತು ಕೃಷ್ಣನ ಕೃಪಾದೃಷ್ಟಿಯಿಂದ ಮತ್ತೆ ಬದುಕಿದ್ದು ಎಲ್ಲ ಅರ್ಥವಾಯಿತು. ಯೋಗೀಶ್ವರನಾದ ಕೃಷ್ಣನ ನಿಗೂಢ ಶಕ್ತಿಯನ್ನು ಅವರು ಮೆಚ್ಚಿಕೊಂಡರು. ಧೇನುಕಾಸುರ ಸಂಹಾರ ಎಂಬ 15ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.